ಮಹಾಭಾರತದ ವಿಲಕ್ಷಣ ವಿನೂತನ ವಿಶಿಷ್ಟ ಪಾತ್ರಗಳಲ್ಲಿ ಒಂದು ಧೃತರಾಷ್ಟ್ರನದು. ಧೃತರಾಷ್ಟ್ರ ಅನ್ನುವ ಹೆಸರಿನಲ್ಲಿಯೇ ರಾಷ್ಟ್ರವನ್ನು ಧರಿಸಿರುವವನು, ಅಂದರೆ ಅಧಿಕಾರ ಸೂತ್ರಗಳನ್ನು ಕೈಯಲ್ಲಿಟ್ಟುಕೊಂಡಂಥ ವ್ಯಕ್ತಿ ಅಂತ ಗೊತ್ತಾಗುತ್ತದೆ. ಆದರೆ ಅದೆಂಥ ವಿಡಂಬನೆ ನೋಡಿ, ರಾಷ್ಟ್ರ ಸೂತ್ರಗಳನ್ನು ಕೈನಲ್ಲಿಟ್ಟುಕೊಂಡಿರುವಂಥವನಿಗೆ ಕಣ್ಣಿಲ್ಲ ಅಂತ. ಅಂದರೆ ಅವನು ಕೇವಲ ಭೌತಿಕವಾದ ಕಣ್ಣನ್ನು ನೀಗಿಕೊಂಡವನಷ್ಟೇ ಅಲ್ಲ, ಬೌದ್ಧಿಕವಾದ ಕಣ್ಣನ್ನು, ಭಾವನಾತ್ಮಕವಾದ ಕಣ್ಣನ್ನು, ದಾರ್ಶನಿಕವಾದ ನೋಟವನ್ನು ಕೂಡ ನೀಗಿಕೊಂಡವನು ಅಂತ ಗೊತ್ತಾಗುತ್ತದೆ. ಕಾರಣ, ಧೃತರಾಷ್ಟ್ರನದು ಪುತ್ರಮೋಹ, ಅಧರ್ಮ ವೃಕ್ಷದ ಬೇರೆ ಧೃತರಾಷ್ಟ್ರ. ಮೂಲಂ ರಾಜ ಧೃತರಾಷ್ಟ್ರ ಅಮನೀಷಿ ಎಂಬುದಾಗಿ ಮಹಾಭಾರತದ ಆದಿಯಲ್ಲಿಯೇ ಅಧರ್ಮ ವೃಕ್ಷದ ಬೇರೆ ಈತ ಅನ್ನುವುದನ್ನು ನಾವು ಕಂಡಿದ್ದೀವಿ. ಇವನು ಅಂಬಿಕೆಯ ಮಗ, ಜನ್ಮಾಂಧ, ಆದರೆ ಮಹಾಬಲಿಷ್ಠ. ದೇಹಬಲ ಯಥೇಷ್ಟವಾಗಿ ಇತ್ತು. ಅವನು ಆಯುಧಾದಿಗಳನ್ನು ಸಾಧನೆ ಕೂಡ ಮಾಡಿದ್ದ, ಅಷ್ಟಿಷ್ಟು ಶಾಸ್ತ್ರಾಭ್ಯಾಸ ಕೂಡ ಆಗಿತ್ತು ಅಂತ ಗೊತ್ತಾಗುತ್ತದೆ. ಏಕೆಂದರೆ ಮುಂದೆ ಬಹಳ ಕಾಲ ಆದ ಮೇಲೆ ತಾನು ವಾನಪ್ರಸ್ಥಕ್ಕೆ ತೆರಳುವಾಗ ಧರ್ಮರಾಜನಿಗೆ ಹಿತೋಪದೇಶ ಮಾಡ್ತಾನೆ. ಇದು ಆಶ್ರಮವಾಸಿಕ ಪರ್ವದಲ್ಲಿ ಬರುತ್ತದೆ. ಆಗ ಬಹಳ ಒಳ್ಳೆಯ ರಾಜನೀತಿಯನ್ನೇ ಹೇಳಿದ್ದ. ಪ್ರಾಯಶಃ ವಿದುರ, ಭೀಷ್ಮ ಮತ್ತು ವೇದವ್ಯಾಸರಂಥವರ ಮಾತುಗಳನ್ನು ಕೇಳಿ ನೆನಪಿನಲ್ಲಿ ಇಟ್ಟುಕೊಂಡಿದ್ದ ಅಂತ ಅನ್ಸುತ್ತದೆ. ಕಣ್ಣಿಲ್ಲದಿದ್ದವರಿಗೆ ಕಿವಿಯೇ ಕಣ್ಣು, ತನ್ಮೂಲಕ ಕೇಳ್ಮೆಯಿಂದ ಎಷ್ಟನ್ನೋ ಗ್ರಹಿಸಿಕೊಂಡಿದ್ದ ಅನ್ನುವುದನ್ನು ನಾವು ಊಹೆ ಮಾಡಿಕೊಳ್ಳಬಹುದು. ಈತ ಇಷ್ಟವಿಲ್ಲದ ಮಗುವಾಗಿ ಹುಟ್ಟಿದ್ದು. ವ್ಯಾಸರ ದುರ್ದರ್ಶನೀಯವಾದ ರೂಪವನ್ನು ಕಂಡು ಅಂಬಿಕೆ ಕಣ್ಣು ಮುಚ್ಚಿಕೊಂಡಳು. ಹಾಗೆ ಕಣ್ಣು ಮುಚ್ಚಿಕೊಂಡಂತಹ ಜುಗುಪ್ಸಿತಳಾದ ಅಂಬಿಕೆಯಲ್ಲಿ ಹುಟ್ಟಿದ ಕಾರಣ ತಾಯಿಗೇ ಇಷ್ಟವಿಲ್ಲದ ಸಂತಾನವಾಗಿ ಇವನು ಜನಿಸಿದ್ದ ಅಂತ ಅನಿಸುತ್ತೆ. ಈ ಕಾರಣದಿಂದಲೋ ಏನೋ ಅನಿಷ್ಟ ಅನ್ನುವುದು ಇವನ ಬದುಕಿಗೆ ಅಂಟಿಕೊಂಡು ಬಂದಿತು. ಜೊತೆಗೆ ಕಣ್ಣಿಲ್ಲದವನು ಅನ್ನುವ ಕಾರಣ ಜ್ಯೇಷ್ಠನಾಗಿದ್ದರೂ ಇವನಿಗೆ ವಿಕಲಾಂಗತ್ವ ಎಂಬ ಆಕ್ಷೇಪವಾಗಿ ರಾಜ್ಯ ಸಿಗದಂತೆ ಆಯಿತು. ತಮ್ಮನಾದ ಪಾಂಡುವೇ ರಾಜನಾದ. ಆದರೆ ದುರ್ದೈವ, ಪಾಂಡು ಅಸ್ತಮಿಸಿ ಅಕಾಲದಲ್ಲಿಯೇ ಅವನ ರಾಜ್ಯತ್ಯಾಗ, ಉತ್ತರೋತ್ತರವಾಗಿ ಅಸ್ತಮಾನ. ಹೀಗಾಗಿ ಧೃತರಾಷ್ಟ್ರನೇ ರಾಜನಾಗಬೇಕಾಯಿತು. ಮಹಾಭಾರತದಲ್ಲಿ ಎಲ್ಲಿಯೂ ಕೂಡ ಧೃತರಾಷ್ಟ್ರನಿಗೆ ಶಾಸ್ತ್ರೋಕ್ತವಾದ ವಿಧಿವತ್ತಾದ ರೀತಿಯಲ್ಲಿ ಪಟ್ಟಾಭಿಷೇಕವಾದದ್ದರ ಉಲ್ಲೇಖ ಬಂದಂತಿಲ್ಲ. ಆದರೆ ಇವನು ಸಿಂಹಾಸನದ ಅಧಿಕಾರ ಸೂತ್ರಗಳನ್ನು ಮಾತ್ರ ವಹಿಸಿಕೊಂಡ ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಇವನಿಗೆ ರಾಜ್ಯ ಸಲ್ಲಬೇಕಾದ ಕಾಲದಲ್ಲಿ ಸಲ್ಲುವಂತೆ ಇರಲಿಲ್ಲ. ಮತ್ತೊಮ್ಮೆ ಸಂದಾಗ ಮಗನೇ ರಾಜನಂತೆ ವರ್ತಿಸುತ್ತಾ ಇದ್ದ. ಹೀಗಾಗಿ ಇವನಿಗೆ ಹೆಜ್ಜೆಜ್ಜೆಗೂ ತಾನು ರಾಜ್ಯ ವಂಚಿತ, ದೈವ ವಂಚಿತ ನಾನು ಅನ್ನುವ ಭಾವ ಬಂದಿರಬೇಕು. ಇದು ಆತ್ಮಾನುಕಂಪತ್ವ, ಸೆಲ್ಫ್ ಪಿಟಿಯನ್ನು ಇವನಲ್ಲಿ ಅತಿ ಹೆಚ್ಚಾಗಿ ಬೆಳೆಸಿದೆ. ಇವನಿಗಾಗಿ ಪತ್ನಿಯನ್ನು ಹುಡುಕಿಕೊಂಡು ಬರುವ ಬಾಧ್ಯತೆ ಕೂಡ ಭೀಷ್ಮನದೇ ಆಯಿತು. ಭೀಷ್ಮ ಈ ರೀತಿಯಾದ ಕೆಲಸಗಳಲ್ಲಿ ಅಗ್ರಗಾಮಿ. ಮೊದಲಿಗೆ ವಿಚಿತ್ರವೀರಿನಂತಹ ಅಯೋಗ್ಯನಿಗೆ ರಾಣಿಯರನ್ನು ಕರೆತರುವ ಸಲುವಾಗಿ ಅಂಬಿಕೆ ಅಂಬಾಲಿಕೆಯರ ಅಪಹರಣ ಮಾಡಿದ ಖ್ಯಾತಿಯ ಅನುಭವ ಇತ್ತಲ್ಲ, ಆ ಅನುಭವ ಸಾಮಗ್ರಿಯನ್ನು ಇಟ್ಟುಕೊಂಡೇ ಮುಂದುವರೆದ. ದೂರದ ಗಂಧಾರ ದೇಶಕ್ಕೆ ಹೋದ. ಗಂಧಾರ ದೇಶದವರು ಸ್ತ್ರೀ ವಿಕ್ರಯಕ್ಕೆ ವಿಖ್ಯಾತರು. ಕನ್ಯಾಶುಲ್ಕವನ್ನು ತೆಗೆದುಕೊಂಡು ಹೆಂಗಸರನ್ನು ಮಾರುವಂಥ ಚಾಳು ಅವರಿಗಿದ್ದೇ ಇತ್ತು. ಅದಕ್ಕೆ ತಕ್ಕಂತೆ ಸುಬಲ ಮಹಾರಾಜ ತನ್ನ ಜ್ಯೇಷ್ಠ ಪುತ್ರಿಯಾದ ಗಾಂಧಾರಿಯನ್ನು, ಅವಳ ತಂಗಿಯರು 12 ಜನರನ್ನು ಕೊಟ್ಟು ಮದುವೆ ಮಾಡಿದ ಅಂತ ಉಲ್ಲೇಖ ಬರುತ್ತೆ. ಗಾಂಧಾರಿಯನ್ನು ಈತ ಕೈ ಹಿಡಿದ. ಗಾಂಧಾರಿ ಗಂಡನಿಗಿಲ್ಲದ ದೃಷ್ಟಿ ತನಗೇಕೆ ಎಂದು ಕಣ್ಣು ಪಟ್ಟಿ ಕಟ್ಟಿಕೊಂಡಳು. ಕುರುಡು ಗಂಡನಿಗೆ ತಾನು ಕಣ್ಣಾಗಬೇಕು ಅನ್ನುವ ವಿವೇಕ ಅವಳಿಗೆ ಇಲ್ಲ. ಈ ರೀತಿ ಆದವಳನ್ನು ಕಟ್ಟಿಕೊಂಡ್ರೆ ತನಗೇನು ಸುಖ ಅಂತ ಇವನಿಗೆ ಇಲ್ಲ. ಒಟ್ಟಿನಲ್ಲಿ ಅಂಧ ಪಂಗು ನ್ಯಾಯವಲ್ಲ, ಅಂಧಾಂಧ ನ್ಯಾಯವಾಗಿ ಹೋಯಿತು. ಇದು ಅನ್ಯಾಯವೇ ಆಯಿತು ಅಂತನಿಸುತ್ತದೆ. ಅದು ಹೋಗಲಿ, ಇವನಿಗೆ ಒಳ್ಳೆಯ ಸಾಧ್ವಿ ಸಿಕ್ಕಿದಳು ಪತ್ನಿಯಾಗಿ. ಈ ಕಾರಣ ಹೆಂಡತಿಯ ಮೂಲಕ ಇವನು ಗಳಿಸಿರಬಹುದಾದ ನೆಮ್ಮದಿ ದೊಡ್ಡದು ಅಂತನಿಸುತ್ತದೆ. ಒಮ್ಮೆ ಕೂಡ ನೀನು ಕುರುಡ ಅಂತ ಅವಳು ಮೂದಲಿಸಿಲ್ಲ. ಈತನನ್ನು ಗೌರವದಿಂದ ಕಂಡಳು. ಮಹಾಪತಿವ್ರತೆ ಅನ್ನುವ ಹೆಸರನ್ನು ಹೊತ್ತಳು. ಸಾಧ್ವಿಗೆ ಗಂಡ ಅನ್ನುವ ಗೌರವ ಇವನಿಗೂ ಸಂದಿತು. ಹೀಗಾಗಿ ಸ್ತ್ರೀಖ್ಯಾತನಾದ ಅಧಮಾಧಮನೂ ಆದ. ಮತ್ತು ಆರಂಭದಲ್ಲಿಯೇ ವ್ಯಾಸರು ಗಾಂಧಾರ್ಯ ಧರ್ಮಶೀಲತಾಮ್ ಅಂತ ಹೇಳಿದ್ದಾರೆ. ಆ ಧರ್ಮಾತ್ಮಳ ಪತಿಯಾಗಿ ಅವಳ ಸಾನ್ನಿಧ್ಯದಲ್ಲಿ ಸ್ವಲ್ಪ ಕಾಲವಾದರೂ ಇವನಿಗೆ ವಿವೇಕ ಇರುತ್ತಾ ಇತ್ತು ಅಂತನಿಸುತ್ತದೆ. ಪಾಂಡವರು ತಬ್ಬಲಿಗಳಾಗಿ ಬಂದರು. ತಬ್ಬಲಿಗಳ ಮೇಲೆ ಇವನಿಗೆ ಒಂದು ಮಟ್ಟದ ಪ್ರೀತಿಯೇನೋ ಇತ್ತು. ತನ್ನ ತಮ್ಮ ಪಾಂಡವನ ಮೇಲೆ ಅಪಾರವಾದ ಪ್ರೀತಿ ಆಗೀಗ ತೋರ್ಪಡಿಸುತ್ತಿದ್ದುದರ ಉಲ್ಲೇಖ ಅಲ್ಲಲ್ಲಿ ಕಾಣಸಿಗುತ್ತದೆ. ನಿಜ, ತಮ್ಮ ಒಳ್ಳೆಯವನು, ತಮ್ಮ ಪ್ರೀತಿಪಾತ್ರನಾದವನು, ತಮ್ಮ ಸಜ್ಜನಿಕೆಯವನು, ತಮ್ಮ ಪಾಪದವನು ಅನ್ನುವಂಥ ಎಲ್ಲ ಭಾವನೆಯನ್ನು ಧೃತರಾಷ್ಟ್ರ ಇಟ್ಟುಕೊಂಡಿದ್ದ. ಆದರೆ ಇವೆಲ್ಲ ತೋರಿಕೆಯ ಮಾತು, ಲಿಪ್ ಸಿಂಪತಿ ಆಗುತ್ತಿತ್ತು, ಕ್ರಿಯಾರೂಪದಲ್ಲಿ ಬರುತ್ತಲೇ ಇರಲಿಲ್ಲ. ಇನ್ನು ತಮ್ಮಂದಿರ ಮಕ್ಕಳ ಪೈಕಿ ಧರ್ಮರಾಜ ಅಂದರೆ ಬಹಳ ಇಷ್ಟ. ಯಾಕೆಂದರೆ ಹಸುಮಗನಂಥವನು, ಯಾರಿಗೂ ಏನು ತೊಂದರೆ ಕೊಡದಂಥವನು, ತಮ್ಮೆಲ್ಲರ ತೊಂದರೆಗಳನ್ನು ಬಾಯಿ ಮುಚ್ಚಿಕೊಂಡು ಅನುಭವಿಸುವಂಥವನು. ಒಳ್ಳೆಯವನು ಅಂತಂದರೆ ನವರಂಧ್ರಗಳನ್ನು ದಿಗ್ಬಂಧನ ಮಾಡಿಕೊಂಡು ಸುಮ್ಮನೆ ಇರಬೇಕು. ಇದು ಧರ್ಮರಾಜನ ಲಕ್ಷಣ ಅಂತನಿಸುತ್ತದೆ. ಅದಕ್ಕೆ ತಕ್ಕಂತೆ ಅವನಿಗೆ ಸಾಧುವಾದ ಮಾಡುವುದಕ್ಕೆ ಭೀಷ್ಮಾದಿಗಳು ಇದ್ದೇ ಇದ್ದಾರೆ. ಹೀಗಾಗಿ ಅವನ ಬಗೆಗೆ ಅಜಾತಶತ್ರು ಅಂತ ಎಲ್ಲರಿಗೂ ಆದರ, ಧೃತರಾಷ್ಟ್ರನಿಗೂ ಮೆಚ್ಚುಗೆ. ಇನ್ನು ಭೀಮ ತನ್ನ ಮಕ್ಕಳೊಂದಿಗೆ ಕ್ಷಣ ಕ್ಷಣಕ್ಕೂ ಸಡ್ಡು ಹೊಡೆದು ನಿಲ್ಲತಕ್ಕಂಥವನು, ದುಷ್ಟತನದ ದಮನಕ್ಕೆ ನಿಂತವನು, ಹಾಗಾಗಿ ಅವನು ಬೇಡ. ಅರ್ಜುನ ಮಹಾಪರಾಕ್ರಮಿ, ಹಾಗಾಗಿ ಅವನೂ ಕೂಡ ಬೇಡ. ಅಷ್ಟೇಕೆ, ನಾವು ವೇದವ್ಯಾಸರ ದಾರ್ಶನಿಕ ದೃಷ್ಟಿಯಿಂದ ಕಾಣುವಾಗ ಯಾವುದನ್ನೂ ಕೂಡ ಮರೆಯುವಂತೆ ಇಲ್ಲ. ಕರ್ಣ ಮೊದಲ ಬಾರಿಗೆ ತೋರಿಕೊಂಡು ಅವನು ದುರ್ಯೋಧನನ ವಶವರ್ತಿಯಾದಾಗ ಎಷ್ಟು ಸಂತೋಷ ಪಡುತ್ತಾನೆ ನೋಡಿ. ಧನ್ಯೋಸ್ಮಿ, ಅನುಗ್ರಹೀತೋಸ್ಮಿ, ರಕ್ಷಿತೋಸ್ಮಿ ಮಹಾಮಥೆ, ಪ್ರತಾರಣಿ ಸಮುದ್ಭೂತೈಹಿ ತ್ರಿಭಿ ಪಾಂಡವ ವನ್ಹಿಭಿ ಅಂತ ಹೇಳ್ತಾನೆ. ಆಹಾ, ಈ ಪಾಂಡವರ ಒಂದು ಆಗಮನದಿಂದ, ಪೃಥೆಯ ಮಕ್ಕಳ ಅಂದರೆ ಕುಂತಿಯ ಮಕ್ಕಳ ಆಗಮನದಿಂದ ಮೂರು ಬೆಂಕಿಗಳು ಬಂದಂತಹ ರೀತಿಯಲ್ಲಿ ಆಯಿತು, ನಾನು ಧನ್ಯನಾಗಿದ್ದೀನಿ ಅಂತ ಹೇಳುವಾಗ ಒಂದು ಬೂಟಾಟಿಕೆ, ಆದರೆ ಕರ್ಣ ಅನ್ನತಕ್ಕಂಥ ಮಳೆ ಬಂದು ಈ ಅಗ್ನಿಗಳೆಲ್ಲ ಉಪಶಮನವಾಗಿಬಿಡುತ್ತದೆ ಅನ್ನುವಂಥ ಒಂದು ಹುನ್ನಾರ, ಇವೆಲ್ಲವನ್ನು ನಾವು ಧೃತರಾಷ್ಟ್ರನಲ್ಲಿ ಕಾಣ್ತೀವಿ. ಮುಂದೆ ನಾವು ಧರ್ಮರಾಜನ ಅಭ್ಯುದಯವನ್ನು ಕಂಡು ಲೋಕವೆಲ್ಲ ಸಂತೋಷಪಟ್ಟು ಅರಮನೆಯ ಬಾಗಿಲಿಗೆ ಬಂದು ಧರ್ಮರಾಜನೇ ರಾಜನಾಗಲಿ ಅಂತ ಜೈಕಾರಗಳನ್ನು ಮಾಡ್ತಾ ಇರುವಾಗ ಇವನಿಗೆ ತಳಮಳ. ದುರ್ಯೋಧನ ಅಂತೂ ತನಗೆ ಇಂಥದ್ದೊಂದು ವ್ಯವಸ್ಥೆ ಬೇಡವೇ ಬೇಡ ಅಂತ ಹೇಳಿ ಬರ್ತಾನೆ. ಕುಮಾರವ್ಯಾಸನ ದುರ್ಯೋಧನ ಮತ್ತೂ ಮರ್ಮಾಘಾತಕವಾಗಿ ಹೇಳ್ತಾನೆ, ಬರಿದೇ ಕೆಡಸಿದೆ ತಾಯ ಯೌವನವ ಅಂತ ಹೇಳ್ತಾನೆ. ನನ್ನ ತಾಯಿಯ ಯೌವನವನ್ನು ನೀನು ಹಾಳು ಮಾಡದೆ ನಾವು ಹುಟ್ಟುವ ಮೂಲಕವಾಗಿ ನಮ್ಮನ್ನು ಬಿಟ್ಟು ಬಿಡು, ಇಲ್ಲ ಪಾಂಡವರನ್ನ ಕಟ್ಟಿಕೋ, ಸುಮ್ಮನೆ ಹೀಗೆ ಮಾಡಬೇಡ ಅಂತ. ಆಗ ನೀನು ಏನು ಮಾಡಲಿ ನಾನು ಅದಕ್ಕೆ ಸಮ್ಮತಿಯನ್ನು ಕೊಡ್ತೀನಪ್ಪ, ನೀನು ಯಾವುದೇ ನಕ್ಷೆಯನ್ನು ಹಾಕಿಕೊಂಡು ಬಾ, ಯು ಕಮ್ ವಿತ್ ಎನಿ ಪ್ಲ್ಯಾನ್, ಐ ವಿಲ್ ಸ್ಯಾಂಕ್ಷನ್ ಇಟ್, ಬಟ್ ಆನ್ ಒನ್ ಕಂಡೀಷನ್ ಅಲೋನ್, ಇಟ್ ಶುಡ್ ನಾಟ್ ಬಿಕಮ್ ಎ ಪಬ್ಲಿಕ್ ಸ್ಕ್ಯಾಂಡಲ್, ಊರ ಬಾಯಿಗೆ ಬೀಳಬಾರದು. ಯಥಾನ ವಾಚ್ಯತಾಂ ಯಾಮಃ ತಥಾಹಿ ಕ್ರಿಯತಾಂ ಸುತ, ಹೇಗೆ ಮಾಡಿದರೆ ಪಬ್ಲಿಕ್ ಸ್ಕ್ಯಾಂಡಲ್ ಆಗುವುದಿಲ್ವೋ, ಜನರ ಬಾಯಿಗೆ ಬಿದ್ದು ಲೋಕ ಪ್ರಚಾರ ಆಗುವುದಿಲ್ಲವೋ ಅಂಥದ್ದನ್ನು ಮಾಡು ಅಂತಾನೆ. ಧರ್ಮವನ್ನು ಮಾಡು ಅಂತ ಹೇಳೋಲ್ಲ, ಬಾಯಿಗೆ ಬೀಳದಂತೆ ನೋಡಿಕೊ ಅಂತ. ಅಂದರೆ ಎವ್ರಿ ಮ್ಯಾನ್ ಈಸ್ ರೈಟ್ ಅಂಟಿಲ್ ಹೀ ಈಸ್ ಕಾಟ್ ಅಂತ ಒಂದು ಮಾತು ಉಂಟಲ್ಲ, ಆ ರೀತಿಯಾದದ್ದು ಧೃತರಾಷ್ಟ್ರನ ವರ್ತನೆ. ಸಿನಿಕತನಕ್ಕೆ ಇದಕ್ಕಿಂತಲೂ ದೊಡ್ಡ ದೃಷ್ಟಾಂತ ಮತ್ತೆಲ್ಲಿ ನಮಗೆ ಕಾಣಸಿಗುವಂಥದ್ದು? ಅದಲ್ಲದೆ ಕಣಿಕ ಅಥವಾ ಕಳಿಂಗ ಅನ್ನುವಂಥ ದುರ್ಮಂತ್ರಿಯೊಬ್ಬನನ್ನ ಶಕುನಿ ಗಂಧಾರ ದೇಶದಿಂದ ಕರ್ಕೊಂಡು ಬಂದಿದ್ದ, ಅವನ ಕೈಯಲ್ಲಿ ವಿಶೇಷವಾದ ಉಪದೇಶವನ್ನ ಮಾಡಿಸಿದ ಅಂತ ಗೊತ್ತಾಗುತ್ತದೆ. ಈ ಶಕುನಿಯ ಮತ್ತು ಕಣಿಕನ ಅಥವಾ ಕಳಿಂಗನ ಉಪದೇಶವನ್ನ ಕೈಗೂಡಿಸಿಕೊಂಡು ಮೈಗೂಡಿಸಿಕೊಂಡು ಧೃತರಾಷ್ಟ್ರ ಸನ್ನದ್ಧನಾಗಿದ್ದ ಅಂತ ಕೆಲವು ಮಹಾಭಾರತದ ಆವೃತ್ತಿಗಳಿಂದ ನಮಗೆ ತಿಳಿಯುತ್ತದೆ. ಇದಕ್ಕೆ ಅಲ್ಲಲ್ಲಿ ಸಾಕ್ಷ್ಯಗಳು ಕೂಡ ಲಭಿಸುತ್ತವೆ. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಬೂದಿಯಾದರು ಅಂತ ಗೊತ್ತಾದಾಗ ಊರಿನ ಜನರೆಲ್ಲ ಅಳ್ತಾರೆ, ಭೀಷ್ಮದ್ರೋಣರು ಪ್ರಾಮಾಣಿಕರಾಗಿ ಕಣ್ಣೀರಿಡ್ತಾರೆ, ವಿದುರ ಮಾತ್ರ ವಾಸ್ತವ ಗೊತ್ತಿದ್ದರೂ ತಾನು ಮೇಲ್ನೋಟಕ್ಕೆ ಕಣ್ಣೀರಿಟ್ಟು ನಾಟಕವನ್ನು ಮಾಡ್ತಾನೆ. ಧರ್ಮರಾಜ ಮೊದಲಾದಂಥವರು ಒಳ್ಳೆಯವರು ಅಂತ ಹಾಡಿ ಹಾಡಿ ಹೊಗಳತಕ್ಕಂಥ ಧೃತರಾಷ್ಟ್ರ ಅಂತರ್ಹೃಷ್ಟ ಮನಶ್ಚಾಸೋ ಬಹಿರ್ದುಃಖ ಸಮನ್ವಿತ ಅಂತಃಶೀತೋ ಬಹಿಶೋಷ್ಣೋ ಗ್ರೀಷ್ಮೇ ಅಗಾಧ ಹೃದಯ ಯಥ ಎಂಬುದಾಗಿ ವ್ಯಾಸರು ಹೇಳ್ತಾರೆ. ಅಂದರೆ ಒಳಗೆ ಸಂತೋಷ, ಮೇಲುಗಡೆ ಮಾತ್ರ ಕಣ್ಣೀರು ಇಟ್ಟುಕೊಂಡು ಗ್ರೀಷ್ಮಕಾಲದಲ್ಲಿ ಮೇಲೆ ಬಿಸಿಯಾಗಿ ಒಳಗೆ ತಣ್ಣಗಿರುವ ಮಡುವಿನ ನೀರಿನಂತೆ ಇದ್ದ ಅನ್ನುವ ವರ್ಣನೆ ಬರುತ್ತದೆ. ಅಂದರೆ ದುರ್ಯೋಧನನಿಗೆ ತಂದೆ ಹೇಗಿರಬೇಕೋ ಆ ರೀತಿಯಲ್ಲಿ ಧೃತರಾಷ್ಟ್ರ ಇದ್ದ ಅಂತ ಗೊತ್ತಾಗುತ್ತದೆ. ಮುಂದೆ ದ್ರೌಪದಿ ವಿವಾಹದ ಬಳಿಕ ಪಾಂಡವರಿಗೆ ಅರ್ಧರಾಜ್ಯ ಹೋಯಿತು. ಆಗಲಾದರೂ ಅಷ್ಟೇ, ಅವರಿಗೆ ಸಲ್ಲದ್ದನ್ನು ಕೊಟ್ಟ. ಸಾಮಾನ್ಯವಾಗಿ ಕೊಡುವಂಥದ್ದು ಚೆನ್ನಾಗಿರುವುದೇ ಆಗಿರಬೇಕು ಅಂತ ಶಾಸ್ತ್ರೋಕ್ತವಾದ ನಿಯಮ. ಆದರೆ ಇಲ್ಲಿ ಹಾಗಲ್ಲ, ಮೊದಲು ದನದ ಮುಂದೆ ಇಡು, ದನವೂ ಮೂಸಿ ನೋಡದಿದ್ದರೆ ಬ್ರಾಹ್ಮಣರಿಗೆ ದಾನ ಕೊಡುವಂತ ಗಾದೆ. ಆ ರೀತಿಯಲ್ಲಿ ಪಾಂಡವರಿಗೆ ದುರ್ದಾನ ಕೊಡುವಂತೆ ಖಾಂಡವ ಪ್ರಸ್ಥವನ್ನು ಕೊಟ್ಟ. ಆದರೆ ಅವರು ಕಲ್ಲಿನಲ್ಲಿಯೂ ನಾರು ತೆಗೆಯಬಲ್ಲಂಥ ಸಮರ್ಥರಾಗಿ ಅದನ್ನು ಇಂದ್ರಪ್ರಸ್ಥವನ್ನಾಗಿಸಿಕೊಂಡರು. ಆದರೆ ಪಾಂಡವರ ಅಭ್ಯುದಯವನ್ನು ಕಂಡು ಇವನಿಗೆ ಅಸೂಯೆ. ತಥಾಗತಂತು ತಂ ದೃಷ್ಟ ಭೀಮಸೇನೋ ಮಹಾಬಲಃ ಅರ್ಜುನಶ್ಚ ಯಮೌಚೋಭೋ ಸರ್ವೇತೆ ಪ್ರಾಹಸಂಸ್ತಥ. ಇಂದ್ರಪ್ರಸ್ಥದಲ್ಲಿ ರಾಜಸೂಯಯಾಗ ಮಾಡಿದಾಗ ದುರ್ಯೋಧನ ನೀರಿಲ್ಲದ ಕಡೆ ನೀರೆಂದು ಭ್ರಮಿಸಿ, ನೀರಿರುವಡೆ ನೀರಿಲ್ಲವೆಂದು ಭ್ರಮಿಸಿ ಪರಾಭವಕ್ಕೆ ತುತ್ತಾದಾಗ ಭೀಮ, ಅರ್ಜುನ, ನಕುಲಾದಿಗಳು ನಕ್ಕರು, ಅಂತಃಪುರ ಸ್ತ್ರೀಯರೆಲ್ಲ ನಕ್ಕರು, ಕೃಷ್ಣನೂ ನಕ್ಕ. ಧರ್ಮರಾಜ ದ್ರೌಪದಿಯರು ಅಲ್ಲಿರಲಿಲ್ಲ, ಯಜ್ಞದೀಕ್ಷಿತರಾಗಿ ಯಜ್ಞ ಮಂಟಪದಲ್ಲಿದ್ದರು. ಆದರೆ ದುರ್ಯೋಧನನಿಗೆ ಇದು ತೀರದ ಅವಮಾನವಾಯಿತು. ಅದನ್ನು ಒಂದು ಸಾಹಜಿಕವಾದ ಕ್ರಿಯೆ ಅಂತ ಭಾವಿಸಿ ತಾನು ನಕ್ಕು ನಲಿದಿದ್ದರೆ ಚೆನ್ನಾಗಿರ್ತಿತ್ತು. ದುರ್ಯೋಧನನಿಗೆ ಸಭೆಯಲ್ಲಿ ಎಲ್ಲರೊಡನೆ ನಗುವುದು ಬರುವುದಿಲ್ಲ. ತನ್ನನ್ನು ಕಂಡು ನಗುವಂಥ ಆತ್ಮಸ್ಥಹಾಸ ಎಂಬ ಉತ್ತಮ ಕೋಟಿಗೆ ಸೇರಿದ ಹಾಸ್ಯರಸದ ಅರಿವೇ ಇಲ್ಲ. ಏಕೆಂದರೆ ಅಸೂಯಾಗ್ರಸ್ತ. ಯಾರು ಅಸೂಯಾಗ್ರಸ್ತರೋ, ಅಹಂಕಾರಿಗಳೋ, ಅವರಿಗೆ ವಿನೋದವನ್ನು ಆಸ್ವಾದಿಸಲಾಗುವುದಿಲ್ಲ. ಧೃತರಾಷ್ಟ್ರನಿಗಂತೂ ಮೊದಲೇ ಕಣ್ಣಿಲ್ಲದ ಕಾರಣ ನಗುವುದು ಬರುವುದೇ ಇಲ್ಲ. ಇಲ್ಲದ ಕಣ್ಣಿಂದ ಕಣ್ಣೀರನ್ನು ಸುಳ್ಳು ಸುಳ್ಳೇ ಸುರಿಸುವಂಥ ಕಲೆಯ ಅಗ್ರಣಿಯವನು, ಆ ಕಲೆ ಆರಂಭವಾಗಿದ್ದೇ ಈತನಿಂದ. ಹಾಗೆ ಮಾಡುತ್ತಾ ಇದ್ದ. ನಗುವನ್ನು, ನಗು ಸಹಜದ ಧರ್ಮ ಎಂಬ ಸೂಕ್ತಿಯನ್ನು ಅವನು ಅರ್ಥ ಮಾಡಿಕೊಂಡವನೇ ಆಗಿರಲಿಲ್ಲ. ಕಡೆಗೆ ಪಾಂಡವರ ಸಂಪತ್ತನ್ನು ಹೇಗಾದರೂ ಕಸಿಯಬೇಕೆಂಬ ಹುನ್ನಾರದಿಂದ ದುರ್ಯೋಧನ 1000 ಸ್ತಂಭಗಳುಳ್ಳಂತಹ ಬಂಗಾರದ ಮಹಾಸಭೆಯನ್ನು ನಿರ್ಮಾಣ ಮಾಡಿದ. ದುರ್ಯೋಧನ ತನ್ನ ಜೀವಮಾನದಲ್ಲಿ ಮಾಡಿದ ಕನ್ಸ್ಟ್ರಕ್ಷನ್ ಅಂದರೆ ಇದೊಂದೇ. ಕನ್ಸ್ಟ್ರಕ್ಟಿವ್ ಆಕ್ಟಿವಿಟಿ ಅಂದರೆ ಇದೊಂದೇ, ಜೂಜು ಸಭೆಯನ್ನು ಕಟ್ಟಿಸ್ತಕ್ಕಂಥದ್ದು, ದ್ಯೂತ ಸಭೆಯ ನಿರ್ಮಾಣ. ಹಿಸ್ ಫೇಮ್ ಗೋಸ್ ಓನ್ಲಿ ಬೈ ದಿ ನೇಮ್ ಆಫ್ ಎ ಕ್ಯಾಸಿನೋ. ಅಂದರೆ ವೇದವ್ಯಾಸರ ವಿಶಾಲವಾದ ದೃಷ್ಟಿ ಯಾವ ಮಾರ್ಮಿಕತೆಯನ್ನು ಹೊಂದಿದೆ ಅಂತ ನಮಗೆ ಗೊತ್ತಾಗುತ್ತದೆ. ಪಾಂಡವರನ್ನು ಕರೆಸಬೇಕು ಅಂತ ವಿದುರನಿಗೆ ಹೇಳಿ ಕಳಿಸಿದಾಗ ವಿದುರ ಬೇಡ ಅಂತಾನೆ. ಆದರೆ ಧೃತರಾಷ್ಟ್ರ ಒಪ್ಪುವುದೇ ಇಲ್ಲ. ಇದು ಸ್ನೇಹದ್ಯೂತ, ಇದಕ್ಕೇನು ಕೊರತೆ? ನೀನು ಇಲ್ಲದ ವಿಪರೀತ ವರ್ತನೆಗಳನ್ನು ಊಹೆ ಮಾಡಿಕೊಳ್ತಾ ಇದೀಯಾ? ತಪ್ಪು. ಎಲ್ಲರೂ ಒಟ್ಟಾಗಿ ಅಣ್ಣ ತಮ್ಮಂದರು ಪ್ರೀತಿಪೂರ್ವಕವಾಗಿ ಆಡಿದರೆ ಏನು ನಷ್ಟ? ಇದರಿಂದಲೇ ಸ್ನೇಹ ವೃದ್ಧಿಯಾಗುವುದು ಅಂತ. ಹೀಗೆ ವಿಪರೀತ ದೃಷ್ಟಿಯಿಂದಲೇ ಎಲ್ಲವನ್ನು ವ್ಯಾಖ್ಯಾನ ಮಾಡುತ್ತಾನೆ. ತಪ್ಪನ್ನು ಸರಿಯಾಗಿ ವ್ಯಾಖ್ಯಾನ ಮಾಡಬಲ್ಲ ಅಸಾಧಾರಣ ತರ್ಕ ಕೌಶಲ ಧೃತರಾಷ್ಟ್ರನಿಗಿತ್ತು ಅಂತ ಗೊತ್ತಾಗುತ್ತದೆ. ಪಾಂಡವರು ಬರುತ್ತಾರೆ, ಎಂದಿನಂತೆ ಅದರಲ್ಲಿ ಸೋಲುತ್ತಾರೆ. ದ್ರೌಪದಿಯ ವಸ್ತ್ರಾಪರಣ ಆಗುವ ಮಟ್ಟಕ್ಕೆ ಬರುತ್ತದೆ. ಪಾಂಡವರಿಂದ ವೀರಾಲಾಪದ ಪ್ರತಿಜ್ಞೆಗಳಾಗುತ್ತವೆ. ಆಗ ಧೃತರಾಷ್ಟ್ರನಿಗೆ ಹೆದರಿಕೆ. ಅಲ್ಲಿಯವರೆಗೂ ಮತ್ತೆ ಮತ್ತೆ ಕೇಳುತ್ತಲೇ ಇದ್ದ, ಕಿಂಜಿತಂ ಕಿಂಜಿತಮಿತಿ ಹ್ಯಾಕಾರಂ ನಾಭ್ಯರಕ್ಷತ. ಏನಿಗೆದ್ದರು ಏನಿಗೆದ್ದರು ಅಂತ ಬಾಯಿ ಬಾಯಿ ಬಿಟ್ಟು ಕೇಳ್ತಾ ಇದ್ದವನು ಈಗ ಹಾಹಾಕಾರ ಮಾಡಿ ದ್ರೌಪದಿಗೆ ಹೇಳ್ತಾನೆ, ಅಮ್ಮ ಸಾಧ್ವೀಮಣಿ ನಿನಗೇನು ಬೇಕು ಹೇಳು, ಕೊಡ್ತೀನಿ, ಯಾವ ವರ ಬೇಕು ಅದನ್ನು ಕೊಡ್ತೀನಿ ಅಂತಾನೆ. ಆಗ ದ್ರೌಪದಿ ತಾನು ಕ್ಷತ್ರಿಯಳಾದ ಕಾರಣ ಎರಡೇ ಎರಡು ವರಗಳನ್ನು ಕೇಳ್ತಾಳೆ. ಅದನ್ನಷ್ಟನ್ನು ಆಗ ಮಾಡಿಸ್ತಾನೆ. ಇದು ಧರ್ಮಬುದ್ಧಿಯಿಂದ ಅಲ್ಲ, ಭಯದಿಂದ ಮಾಡಿದ್ದು. ಯಾರು ಭಯದಿಂದ ಧರ್ಮಾಚರಣೆ ಮಾಡ್ತಾರೋ ಅವರು ಭಯ ಇಲ್ಲದೇ ಇದ್ದಾಗ ಆ ಧರ್ಮಕ್ಕೆ ಕಾಲಿಡಬಹುದು ಅನ್ನುವುದು ಸಾಹಜಿಕ. ಧೃತರಾಷ್ಟ್ರನ ಧರ್ಮವೆಲ್ಲ ಭೀತಿ ಮೂಲವಾದದ್ದೇ ಹೊರತು ನಿರ್ಭೀತಿ ಮೂಲವಾದದ್ದು ಅಲ್ಲ. ಅನಂತರ ಪಾಂಡವರು ತಮ್ಮ ಸಂಪತ್ತಿನೊಂದಿಗೆ ತಮ್ಮ ಇಂದ್ರಪ್ರಸ್ಥದ ಮಾರ್ಗದಲ್ಲಿದ್ದಾಗ ಮತ್ತೆ ದುರ್ಯೋಧನನಿಂದ ಹಠ ಆರಂಭವಾಗುತ್ತದೆ. ಆಗ ನಿರುಪಾಯನಾಗಿ ಅನುದ್ಯೂತಕ್ಕೆ, ಮತ್ತೊಂದು ದ್ಯೂತಕ್ಕೆ ಆಹ್ವಾನವನ್ನು ಕಳಿಸುತ್ತಾನೆ. ಮತ್ತೆ ಪಾಂಡವರು ಬರ್ತಾರೆ, ಎಲ್ಲವನ್ನು ಕಳೆದುಕೊಂಡು ಕಾಡಿಗೆ ಹೋಗ್ತಾರೆ. ಇದು ಧೃತರಾಷ್ಟ್ರನ ನೀತಿ, ಧೃತರಾಷ್ಟ್ರನ ಧರ್ಮಜ್ಞತೆ. ಅಂದರೆ ಬಹಳ ತಾತ್ಕಾಲಿಕವಾದದ್ದು, ಕೆಸರು ಕಂಬದಂತಹ ಬುದ್ಧಿ ಅಂತ ಗೊತ್ತಾಗುತ್ತದೆ. ಪಾಂಡವರು ಕಾಡಿಗೆ ಹೋದ ಮೇಲೆ ವಿದುರ ಅವರ ಪಕ್ಷಪಾತಿಯಿಂದ ದುರ್ಭಾಷೆಗಳನ್ನಾಡಿ ಅವನನ್ನು ದೂರ ಮಾಡುತ್ತಾನೆ. ಅವನು ಇಲ್ಲ ಅಂತ ಮತ್ತೆ ಹಲಬುತ್ತಾನೆ. ತುಘಲಕ್ಕನ ರಾಜನೀತಿಯಂತೆ ಇವನದೂ ಆಯಿತು ಅಂತಂದರೆ ಅತಿಶಯವಲ್ಲ. ಆಮೇಲೆ ನಾವು ಧೃತರಾಷ್ಟ್ರನನ್ನು ಪದೇ ಪದೇ ಗೋಳಾಟದಲ್ಲಿಯೇ ಕಾಣ್ತೀವಿ. ಗೋಳಾಟ ಬಿಟ್ಟು ಮತ್ತೇನೊಂದೂ ಇಲ್ಲ. ಗಾಂಧಾರಿ ಹೇಳುತ್ತಾಳೆ, ರಾಜನ್ ನಿನ್ನಿಂದಾಗಿ ಕುಲಕ್ಷಯವಾಗುತ್ತದೆ, ಜೋಪಾನದಲ್ಲಿರುವಂತ. ಆದರೆ ಇವನು ಹೇಳ್ತಾನೆ, ಆಗುವುದೆಲ್ಲ ಆಗಿ ಹೋಗಲಿ, ನಾವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಈ ನಿರುಪಾಯತೆಯನ್ನು ಹೇಳುವಾಗ ಭವಿಷ್ಯತ್ತಿನ ಮೇಲೆ ಹತೋಟಿ ಇಲ್ಲ ಅಂತಂದರೆ ಅದನ್ನು ನಿಯಂತ್ರಿಸ್ತಕ್ಕಂಥ ಚಾಪಲ್ಯ ಏಕೆ? ಧೃತರಾಷ್ಟ್ರ ಬಿಡುವುದಂದರೆ ಬಿಡುವುದಿಲ್ಲ, ಕಟ್ಟಿಕೊಳ್ಳುವುದೆಂದರೆ ಕಟ್ಟಿಕೊಳ್ಳುವುದಿಲ್ಲ. ಬಿಟ್ಟೂ ಬಿಡದ, ಕಟ್ಟಿಕೊಂಡು ಕಟ್ಟಿಕೊಳ್ಳದಂತಹ ಅತಂತ್ರದ ಎಡಬಿಡಂಗಿ ಸ್ಥಿತಿಯಲ್ಲಿ ಸದಾ ಇರುವ ಕಾರಣ ಅವನೂ ಸುಖಿಯಲ್ಲ, ಅವನಿಂದಾಗಿ ದೇಶಕ್ಕೂ ಸುಖವಿಲ್ಲ. ಇದು ಆದಂಥ ದೌರ್ಭಾಗ್ಯ. ಆಮೇಲೆ ಪಾಂಡವರು ಕಾಡಿನಲ್ಲಿದ್ದಾಗ ಘೋಷಯಾತ್ರೆಗಾಗಿ ದುರ್ಯೋಧನಾದಿಗಳು ಹೊರಟಾಗ ಅವ್ರನ್ನ ತಡೆಯುತ್ತಾನೆ, ಬೇಡ ಬೇಡ ಅಂತ ಹೇಳುತ್ತಾನೆ. ಅದಕ್ಕೆ ಕಾರಣ, ನೊಂದ ಪಾಂಡವರಿಗೆ ಗಾಯದ ಮೇಲೆ ಉಪ್ಪನ್ನು ಎರಚಿದಂತೆ ನೀವು ಹೋಗಿ ವೈಭವದ ಪ್ರದರ್ಶನ ಮಾಡಬೇಡಿ ಅಂತ ಒಳ್ಳೆಯ ದೃಷ್ಟಿ ಅಂತಲ್ಲ, ಅವರು ಕೋಪಗೊಂಡು ನಿಮ್ಮನ್ನು ಕೊಂದಾರು ಅಂತ ಸ್ವಾರ್ಥ ದೃಷ್ಟಿ. ಅಂದರೆ ಅಪಾಯ ಆಗುತ್ತದೆ ಅಂತ ಧಾರ್ಮಿಕನಾಗಿರ್ತಕ್ಕಂಥದ್ದು. ಇದು ಮತ್ತೆ ಭೀತಿ ಮೂಲವಾದ ಧರ್ಮ, ನೀತಿ ಮೂಲವಾದ ಧರ್ಮ ಅಲ್ಲ ಅಂತ ಗೊತ್ತಾಗುತ್ತದೆ. ಆಮೇಲೆ ಪಾಂಡವರು ತಾವು ತಮ್ಮ ಕಾಲಿನ ಮೇಲೆ ನಿಲ್ಲುವುದಕ್ಕಾಗಿ ಯುದ್ಧಕ್ಕೆ ಆಹ್ವಾನ ಕೊಡ್ತಾರೆ. ಸಂಧಾನಕ್ಕಾಗಿ ಮೊದಲು ಸಿದ್ಧವಾಗುತ್ತಾರೆ. ದ್ರುಪದನ ಕಡೆಯಿಂದ ದ್ರುಪದ ಪುರೋಹಿತ ಬಂದಿದ್ದಾನೆ. ಆಗ ಅವನು ಕೋಪದಿಂದ ನಿಷ್ಠುರವಾದ ಮಾತುಗಳನ್ನಾಡಿ ಪಾಂಡವರಿಗೆ ರಾಜ್ಯ ಕೊಡಿ ಅಂತ ಯಥೋಕ್ತ ರೀತಿಯಲ್ಲಿ ಹೇಳಿದಾಗ ಇದನ್ನು ತಡೆಯಲಾಗದ ಧೃತರಾಷ್ಟ್ರ ತಾವೂ ಒಂದು ರಾಯಭಾರ ಕಳಿಸಬೇಕು, ಅದು ಶಾಂತಿ ಕಾಮಕರು ತಾವು ಅಂತ ಲೋಕಕ್ಕೆ ಗೊತ್ತಾಗುವಂತೆ ಇರಬೇಕು, ಆದರೆ ಅದು ನಿಜವಾಗಿಯೂ ಶಾಂತಿಗಾಗಿ ಅಲ್ಲ ಸ್ವಾರ್ಥಕ್ಕಾಗಿ ಅನ್ನುವ ದೃಷ್ಟಿಯಿಂದ ಸಂಜಯನನ್ನು ಕಳಿಸಿಕೊಡ್ತಾನೆ. ಸಂಜಯನಂತ ಜ್ಞಾನಿ ಹೋಗುತ್ತಾನೆ. ಆಗ ಸಂಜಯನ ಬಾಯಿಂದ ಧೃತರಾಷ್ಟ್ರ ಹೇಳಿ ಕಳಿಸತಕ್ಕಂಥ ಮಾತುಗಳು ಎಷ್ಟು ಧೂರ್ತತೆಯಿಂದ ಕೂಡಿವೆ ಎಂದರೆ ಬಹಳ ದರ್ಶನೀಯವಾಗಿದೆ ಆ ಮಾತುಗಳು. ಅವನು ಹೇಳ್ತಾನೆ, ನನ್ನ ಮಕ್ಕಳು ಕೆಟ್ಟವರು, ಅವರನ್ನು ತಿದ್ದುವುದಕ್ಕೆ ಸಾಧ್ಯ ಇಲ್ಲ. ನೀವು ತುಂಬ ಸಜ್ಜನರು, ನನ್ನನ್ನು ಪ್ರೀತಿಸ್ತಕ್ಕಂಥವರು, ಗೌರವಿಸ್ತಕ್ಕಂಥವರು, ಮಿಗಿಲಾಗಿ ಧರ್ಮಾತ್ಮನಾದ ಪಾಂಡುವಿನ ಮಕ್ಕಳು. ಹೀಗಾಗಿ ನೀವು ನನ್ನ ಮಾತುಗಳನ್ನು ಕೇಳಬೇಕು. ದುರ್ಯೋಧನಾದಿಗಳನ್ನು ಕೊಂದರೆ ನಿಮಗೆ ದಾಯಾದ ಕಲಹದಲ್ಲಿ ಜ್ಞಾತಿ ವಧೆ ಮಾಡಿದಂಥ ಪಾತಕ ಬರುತ್ತದೆ, ಬಂಧುವಧೆಯಿಂದ ನರಕದರ್ಶನ ಆಗುತ್ತದೆ. ಇವನ್ನೆಲ್ಲ ಬಿಡಬೇಕು. ಮತ್ತು ಯುದ್ಧ ಅಂತಂದರೆ ರಕ್ತಪಾತ, ಯುದ್ಧ ಅಂತಂದರೆ ಸ್ತ್ರೀಯರ ಮತ್ತು ಬಂಧು ಬಾಂಧವರ ಎಲ್ಲರ ಗೋಳಾಟ, ಚೀರಾಟ, ಆರ್ತನಾದ ಸಂಪನ್ಮೂಲದ ನಾಶ. ಹೀಗಾಗಿ ಮೂರು ಲೋಕಗಳು ಕೂಡ ಸಂತಪಿಸುತ್ತವೆ. ಈ ಕಾರಣದಿಂದ ಯುದ್ಧವನ್ನು ಮಾಡಬೇಡಿ. ನೀವು ಯುದ್ಧ ಮಾಡದೆ ನೇರ ಕಾಡಿಗೆ ಹೋಗಿ. ನಿಮಗೆ ವನವಾಸ ಅಭ್ಯಾಸವಾಗಿದೆ. ಕಂದಮೂಲಗಳನ್ನು ತಿಂದು ಋಷ್ಯಾಶ್ರಮಗಳಲ್ಲಿ ವಾನಪ್ರಸ್ಥರಾಗಿ ಬಾಳಿ. ನನ್ನ ಮಕ್ಕಳಿಗೆ ಕಾಡಿನ ಅಭ್ಯಾಸ ಇಲ್ಲ, ಅವರಲ್ಲಿಗೆ ಹೋಗಲಾರರು. ನೀವು ಹೋಗಿ, ನೀವು ಅಲ್ಲಿ ಶಾಂತರಾಗಿರಿ, ಇವರಲ್ಲಿ ಸಂತೋಷವಾಗಿರ್ತಾರೆ, ಎಲ್ಲವೂ ಚೆನ್ನಾಗಿರುತ್ತದೆ ಅಂತ. ಬಹಳ ಒಳ್ಳೆಯದಾಗಿದೆಯಲ್ಲ, ಇಂಥ ಒಂದು ಸಂಧಾನ ಇನ್ನೆಲ್ಲಿ ಸಾಧ್ಯ? ಈ ಮಾತುಗಳನ್ನು ಕೇಳಿ ಕೃಷ್ಣನಿಗೆ ನಖಶಿಖಾಂತ ಕೋಪ ಬರುತ್ತದೆ. ಅವನು ಕಠೋರವಾದ ವಾಕ್ಯಗಳಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟು ಕಳಿಸುತ್ತಾನೆ. ಇದು ದುರ್ಯೋಧನನ ಮೀರಿಸಿದಂಥ ಒಂದು ಜಾಣ್ಮೆ ಧೃತರಾಷ್ಟ್ರದಲ್ಲಿ ಕಾಣತಕ್ಕಂಥದ್ದು. ಈ ಕಾಲದ ಸೆಕ್ಯುಲರಿಸಂ, ಧರ್ಮಾತೀತತೆ ಅನ್ನುವಂಥದ್ದಾದರೂ ಇದೇ ಆಗಿದೆ. ನೀವು ಏನಾದರೂ ಮಾಡಿ ಪರವಾಗಿಲ್ಲ, ಆದರೆ ಅವರು ಮಾತ್ರ ಹಾಗೆ ಮಾಡಬಾರದು, ಇವರು ಮಾತ್ರ ಹಾಗೆ ಮಾಡಬಾರದು ಅಂತ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅನ್ನತಕ್ಕಂಥ ಪ್ರಜ್ಞೆಗಳಿಗೆ ಇದೇ ಆದರ್ಶವಾಗಿರ್ತಕ್ಕಂಥದ್ದು. ಅದಕ್ಕಾಗಿಯೇ ಕೃಷ್ಣ ಹೇಳ್ತಾನೆ, ಗೋವಿಂದೇತಿ ಯದಾಕ್ರಂದತ್ ಕೃಷ್ಣಾಮಾಂ ದೂರವಾಸಿನಂ ಋಣಂ ಪ್ರವೃದ್ಧಮಿವಮೇ ಹೃದಯಾನ್ನಾಪಸರ್ಪತಿ. ದ್ರೌಪದಿ ಅಂದು ಏ ಹೇ ಹಿ ದ್ವಾರಕಾವಾಸ ಗೋವಿಂದ ಗೋಪೀಜನಪ್ರಿಯ ಅಂತ ಆರ್ತನಾದ ಮಾಡಿದಳಲ್ಲ, ಆ ಋಣ ಇನ್ನೂ ನನ್ನ ಹೃದಯದಲ್ಲಿ ಕುದೀತಾ ಇದೆ, ಅವಳಿಗೆ ಸಮಾಧಾನವಾಗಬೇಕು ಅಂತ ಹೇಳಿ ಕಳಿಸ್ತಾನೆ. ಕುಮಾರವ್ಯಾಸ ಕೂಡ ತಿಳಿಸ್ತಾನೆ, ಲಲನೆ ಸುಲಿವಡೆದು ಲಕ್ಷ್ಮೀರಮಣ ಲಕ್ಷ್ಮೀರಮಣ ಎಂದೊರಲಿದೊಡೆ ಹಂಗಿಗನು ನಾನೆಂದ ಅಂತ. ಇದೇ ಮಾತುಗಳನ್ನು ವ್ಯಾಸರ ಮಾತನ್ನೇ ಕುಮಾರವ್ಯಾಸ ಅನುವಾದ ಮಾಡಿದ್ದಾನೆ. ಆಮೇಲೆ ಸಾಕ್ಷಾತ್ ವೇದವ್ಯಾಸರು ಬಂದು ಹೇಳ್ತಾರೆ, ಧೃತರಾಷ್ಟ್ರ, ನಿನ್ನೊಬ್ಬನ ಕೈಯಲ್ಲಿ ಮಾತ್ರ ಯುದ್ಧವನ್ನು ತಡೆಯುವಂಥ ಶಕ್ತಿ ಇದೆ. ಕೃಷ್ಣನಿಗೂ ಆಗದೆ ಹೋಗಬಹುದು, ಯಾಕೆಂದರೆ ನೀನು ನಿನ್ನ ಮಕ್ಕಳು ಸಂಧಿಯನ್ನು ಮುರಿಯುತ್ತೀರಿ. ನೀನು ಮನಸ್ಸು ಮಾಡಿದರೆ ನಿನ್ನ ಮಗನಿಂದ ಯುದ್ಧವನ್ನು ತಡೆಯಿಸಬಹುದು, ಹಾಗಾಗಿ ಒಪ್ಪಿಗೆ ಕೊಡು, ಸಂಧಾನಕ್ಕೆ ಮುಂದಾಗು ಎಂದು. ಆಗ ಎಂಥ ಭಿನ್ನಾಣದ ಮಾತಾಡುತ್ತಾನೆ ಎಂದರೆ, ನರೋಚಯೇ ಜ್ಞಾತಿವಧಂ ದ್ರಷ್ಟುಂ ಬ್ರಹ್ಮರ್ಷಿ ಸಪ್ತಮ. ಬ್ರಹ್ಮರ್ಷಿ ಸಪ್ತಮನೇ, ನನ್ನ ಬಂಧುಗಳಾದ ಪಾಂಡುವಿನ ಮಕ್ಕಳ ಯುದ್ಧವನ್ನು ನೋಡೋದಕ್ಕೆ ನನಗೆ ಸಾಧ್ಯ ಇಲ್ಲ, ಹಾಗಾಗಿ ನಾನು ಒಪ್ಪಿಕೊಳ್ಳೋದಿಲ್ಲ ಅಂತಾನೆ. ಯಾಕೆ? ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ, ಒಮ್ಮೆ ಯುದ್ಧವನ್ನು ನೋಡು, ಆ ಯುದ್ಧವನ್ನು ಕಂಡು ನೀನು ಖಂಡಿತ ಯುದ್ಧ ಬೇಡ ಅಂತೀಯ. ಒಂದು ದಿವಸದ ಯುದ್ಧ ನೋಡು ಸಾಕು, ಕಣ್ಣು ಕೊಡ್ತೀನಿ ಅಂದರೆ ನನಗೆ ನನ್ನ ತಮ್ಮನ ಮಕ್ಕಳು ಸಾಯೋದನ್ನು ನೋಡೋಕ್ಕೆ ಇಷ್ಟ ಇಲ್ಲ ಅಂತಾನೆ. ಅಂದರೆ ಇವನ ಮಕ್ಕಳು ವೀರಾಗ್ರಣಿಗಳು, ತಮ್ಮನ ಮಕ್ಕಳಾದ ಪಾಂಡವರನ್ನ ಕೊಂದೇ ಹಾಕ್ತಾರೆ, ಅದನ್ನು ನೋಡೋದಕ್ಕೆ ಇಷ್ಟ ಇಲ್ಲ, ಆದರೆ ಅದನ್ನು ಕೇಳೋದಕ್ಕೆ ಇಷ್ಟ ಅನ್ನುವಂಥದ್ದು. ಅಂದರೆ ನಾನು ಅನ್ಯಾಯವನ್ನು ಮಾಡೋದಿಲ್ಲ, ಆದರೆ ಮಾಡಿಸಿದರೆ ಪರವಾಗಿಲ್ಲ. ನಾನು ಪ್ರಾಣಿಗಳನ್ನು ಕೊಲ್ಲೋದಿಲ್ಲ, ಆದರೆ ಕೊಂದು ಮಾಡಿದ ಅಡುಗೆಯನ್ನು ತಿನ್ನೋದಕ್ಕೆ ಮಾತ್ರ ತೊಂದರೆ ಇಲ್ಲ ಅಂತ. ಇದು ಎಂಥ ಅನುಕೂಲ ಸಿಂಧು ರಾಜಕೀಯ, ಅನುಕೂಲ ಸಿಂಧು ಧರ್ಮಕಾರಣ ಅಂತ ಗೊತ್ತಾಗುತ್ತದೆ. ಸಾಕ್ಷಾತ್ ಕೃಷ್ಣನೇ ಹೇಳ್ತಾನೆ, ನನ್ನ ವಿಶ್ವರೂಪ ನೋಡಿದ್ದೀಯೇ, ಇದೇ ಕಣ್ಣುಗಳನ್ನು ಉಳಿಸಿಕೊ ಅಂತ. ನಿನ್ನ ದಿವ್ಯ ರೂಪ ನೋಡಿದ ಮೇಲೆ ಈ ಹಾಳು ಜಗತ್ತನ್ನು ನೋಡಬೇಕೆಂದು ನನಗೆ ಕಾಮನೆ ಇಲ್ಲ, ಕೃಷ್ಣ ಉಪಸಂಹಾರ ಮಾಡಿಕೊಂಡು ಬಿಡು ಅಂತಾನೆ. ಮಹಾದೊಡ್ಡ ಭಕ್ತಿ ವೈರಾಗ್ಯ ಜ್ಞಾನ ಸಂಪನ್ನನಾದವನು ಹೇಳುವಂತೆ, ಆದರೆ ಮತ್ತೆ ಮತ್ತೆ ಮಗನ ಅಭಿವೃದ್ಧಿಯನ್ನು ಕೇಳಬೇಕು ಅಂತ ಆಸೆ ಇದೆ. ಕಣ್ಣಿಲ್ಲದೇ ಇದ್ರೆ ಏನಂತೆ, ಕರುಳಿದೆಯಲ್ಲ ಅಂತಕ್ಕಂಥದ್ದು ಇವನ ದೃಷ್ಟಿ, ವಿಪರೀತವಾದಂಥ ದೃಷ್ಟಿ ಅಂತ ಗೊತ್ತಾಗುತ್ತದೆ. ಭಗವಂತನೇ ಬೆಳಕು ಕೊಟ್ಟರೂ ಬೇಡ ಅಂತಂದವನು ಜಗತ್ತಿನಲ್ಲಿ ಇವನೊಬ್ಬನೇ. ಅದು ಭಗವಂತನಾಗಿ ಸಾಕ್ಷಾತ್ ಕೃಷ್ಣ ಕೊಟ್ಟಾಗ, ಮತ್ತೊಮ್ಮೆ ಭಗವದ್ ಅವತಾರವಾಗಿ ನಿತ್ಯ ವಿಭೂತಿಗಳಲ್ಲಿ ಚಿರಂಜೀವಿಗಳಲ್ಲಿ ಒಬ್ಬರಾದ ವೇದವ್ಯಾಸರು ಕೊಟ್ಟಾಗಲೂ ಕೂಡ ಬೇಡ ಅಂತಂದವನು ಇವನೇ. ಯುದ್ಧಸ್ಯ ವಾರ್ತಾರಮ್ಯ ಅನ್ನುವುದು ಗಾದೆ. ಯುದ್ಧದ ಮಾತು ಕೇಳೋಕ್ಕೆ ಚೆನ್ನ, ಆದರೆ ಯುದ್ಧವನ್ನು ನೋಡೋಕ್ಕಲ್ಲ ಅಂತ. ಸಂಜಯನ ಮೂಲಕ ಯುದ್ಧದ ವಾರ್ತೆ ಕೇಳಿದ, ಅದು ರಮ್ಯ ಅಂತ ಭಾವಿಸಿಕೊಂಡ. ಆದರೆ ಮೊದಲ ದಿನದಿಂದಲೇ ಆರಂಭವಾಯಿತು. ಇವನ ಶನಿ ಸಂತಾನವನ್ನು ಭೀಮ ತನ್ನ ಗದೆಯ ಮೂಲಕ ನುಚ್ಚು ನೂರು ಮಾಡುತ್ತಲೇ ಬಂದ. 18 ದಿವಸದಲ್ಲಿ ಉಪ್ಪುಪ್ಪಾಗಿ ಉದುರಿಬಿಟ್ರು ಇವನ ಪಕ್ಷದ ಎಲ್ಲರೂ. ಇವನ ಶನಿ ಸಂತಾನವೆಲ್ಲ ನಿಶೇಷವಾಗಿ ಅಳಿಯಿತು, ಆದರೂ ಗೊತ್ತಾಗಲಿಲ್ಲ. ವ್ಯಾಸರು ಬಂದು ಕೇಳ್ತಾರೆ, ನೀನು ತುಂಬ ಸ್ವಾರ್ಥಿಯಾಗಿದ್ದೀಯೇ, ಧರ್ಮವನ್ನು ಅನುಸರಿಸು, ಧರ್ಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ನೀನು ಲೋಕವನ್ನು ಕಾಪಾಡಬೇಕಾದ ರಾಜನ ಹೊಣೆಯನ್ನು ಅರತುಕೋಂತ. ಯಥಾ ಭವಾನ್ ವೇತ್ತಿ ತಥೈವ ವೇತ್ತ ಭಾವಾಭಾವೋ ವಿದಿತೋ ಮೇ ಯಥಾರ್ಥೋ ಸ್ವಾರ್ಥೇಹಿ ಸಂಮುಹ್ಯತಿ ತಾತ ಲೋಕೋ ಮಾಂಚಾಪಿ ಲೋಕಾತ್ಮಕಮೇವ ವಿದ್ಧಿ ಪ್ರಸಾದಯೇ ತ್ವಾಂ ಅತುಲ ಪ್ರಭಾವಂ ತ್ವಮ್ನೋ ಗತಿ ದರ್ಶಯಿತಾ ಚ ಧೀರಃ ನಚಾಪಿತೇ ಮದ್ವಶಗಾ ಮಹರ್ಷೆ ನಚಾ ಧರ್ಮಂ ಕರ್ತುಮರ್ಹಾಹಿ ಮೇಮತಿ. ಎಲ್ಲರೂ ಹೇಳ್ತಾರೆ ಧರ್ಮ ಧರ್ಮ ಅಂತ, ಆದರೆ ಅವರ ಮಟ್ಟಿಗೆ ಬಂದಾಗ ಎಲ್ಲರೂ ಸ್ವಾರ್ಥವನ್ನೇ ಅನುಸರಿಸ್ತಾರೆ. ಅದಕ್ಕಿಂತ ನಾನು ಹೇಗೆ ಬೇರೆಯಾದೇನು, ಎಲ್ಲರೂ ಅನ್ಯಾಯ ಮಾಡಿದ್ರೆ ನಾನು ಮಾಡ್ತೀನಿ, ಅದಕ್ಕಿಂತ ಇನ್ನು ಹೇಗೆ ಬೇರೆಯಾಗಿ ಉಳಿದೇನು, ಅವರವರ ಕುತ್ತಿಗೆಗೆ ಬಂದಾಗ ಗೊತ್ತಾಗುತ್ತದೆ ಎನ್ನುವಲ್ಲಿ ನೀವು ನಿಮ್ಮ ಕುತ್ತಿಗೆಗೆ ಬಂದಾಗ ಹೀಗೆ ಮಾಡ್ತೀವಿ ಎನ್ನುವ ವ್ಯಂಗ್ಯ ಕೂಡ ಇದೆಯಲ್ಲ ನೋಡಿ, ನನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಅಂತ. ವ್ಯಾಸರು ಹೇಳ್ತಾರೆ, ನ ಬಾಹುಳ್ಯೇನ ಸೇನಾಯ ಜಯೋಭವತಿ ನಿತ್ಯಶಃ. ನಿನ್ನ ಪಕ್ಷದಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇದೆ, ಅದಕ್ಕಾಗಿ ಗೆಲ್ಲುತ್ತೀಯ ಅನ್ನೋ ಭ್ರಮೆ ಬೇಡ ಧೃತರಾಷ್ಟ್ರ ಅಂತ. ಕೇಳುವುದೇ ಇಲ್ಲ, ಕೃಷ್ಣ ಸಂಧಾನಕ್ಕೆ ಬರ್ತಾನೆ ಅಂದರೆ ನಿದ್ರೆಗೆಟ್ಟು ಒದ್ದಾಡಿದವನಲ್ವೇ. ಆಮೇಲೆ ಪ್ರಜಾಗರ ಪರ್ವದಲ್ಲಿ ಅದೆಷ್ಟು ಉಪದೇಶಗಳು ಮಾಡಿಸಿಕೊಂಡ, ಆದರೂ ನಾಯಿಬಾಲ ಡುಂಕು, ಮತ್ತೇನು ನೆಟ್ಟಗಾಗಲಿಲ್ಲ. ಮತ್ತೆ ಯುದ್ಧವೇ ನಿಶ್ಚಿತವಾದ ಮೇಲೆ ಒಮ್ಮೆ ಸಂಜಯನನ್ನು ಕೇಳ್ತಾನೆ, ಇದು ಹೇಗೆ ಪಾಂಡವರಿಗೆ ಧೈರ್ಯ ಉಂಟು, ನಾವು 11 ಅಕ್ಷೋಹಿಣಿ ಸೈನ್ಯ ಇಟ್ಟುಕೊಂಡಿದ್ದೀವಿ, ಅವ್ರದ್ದು 7ನೇ ಅಕ್ಷೋಹಿಣಿ, ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾ ಭೂರಿಶ್ರವ ಬಲ್ಹೀಕ ಸೋಮದತ್ತ ಜಯದ್ರಥಾದಿಗಳು ಎಷ್ಟು ಜನ ಇದ್ದಾರೆ ನಮ್ಮ ಕಡೆ, ಅಲ್ಲಿ ಯಾರಿದ್ದಾರೆ, ಅದಾವ ಧೈರ್ಯ ಅವರಿಗೆ ಅಂದರೆ, ವಾಸ್ತವ ಹೇಳಿದ್ರೆ ನೀನು ಹೊಟ್ಟೆ ಕಿಚ್ಚಿಂದ ಸಿಡಿದು ಹೋಗ್ತೀಯ, ವಿದುರ ಗಾಂಧಾರಿ ವೇದವ್ಯಾಸರನ್ನ ಸಾಕ್ಷಿಕವಾಗಿ ಇಟ್ಟುಕೋ, ಅವರ ಸತ್ವಭರಿತವಾದಂಥ ಸಾನ್ನಿಧ್ಯದಲ್ಲಿ ನಿನ್ನ ಬುದ್ಧಿ ಸ್ವಲ್ಪವಾದರೂ ತಣಿಯುತ್ತದೆ. ಆಗ ಹೇಳ್ತೀನಿ ಅಂತಾನೆ, ಏನು ಅಂತಂದರೆ, ಕೃಷ್ಣನೇ ಬಲ, ಕೃಷ್ಣನೇ ದೈವ, ಕೃಷ್ಣನೇ ಸರ್ವಸ್ವ, ಅದನ್ನಿಟ್ಟುಕೊಂಡವರಿದ್ದಾರೆ ಅಂತಾನೆ. ಹೀಗೆ ಅವಿವೇಕತೆಯ ಪರಮಾವಧಿಗೆ ಹೋದವನು ಅವನು ಅಂತ ಗೊತ್ತಾಗುತ್ತದೆ. ಮತ್ತೆ ದ್ರೋಣಾದಿಗಳು ನಶಿಸಿ ಹೋದಾಗ ಅವನು ತನ್ನ ಮಕ್ಕಳನ್ನು ಕಳೆದುಕೊಂಡು ಗೋಳಾಡುತ್ತಾ ಇರ್ತಾನೆ, ಎಲ್ಲ ನನ್ನ ಅನ್ಯಾಯದಿಂದ ಆದದ್ದು ಅಂತಲ್ಲ, ಎಲ್ಲ ಲೋಕದ ಅನ್ಯಾಯದಿಂದ ಆದದ್ದು ಅಂತ ನಾನು ಭಾವಿಸ್ತೀನಿ, ಬೇರೆಯವರಿಂದಲೇ ಆದಂಥದ್ದು ಅಂತ ಗೋಳಾಡ್ತಾನೆ. ಆಗ ಸಂಜಯ ಹೇಳ್ತಾನೆ, ಆತ್ಮಾಪರಾಧಾತ್ ಸುಮಹಾನ್ ಪ್ರಾಪ್ತಸ್ತೆ ವಿಪುಲಕ್ಷಯ ನೈನಂ ದುರ್ಯೋಧನೆಯ ದೋಷಂ ಕರ್ತುಮರ್ಹಸಿ ಮಾನದ. ನಿನ್ನ ಮಗನ ಮೇಲೆ ನೀನು ದೋಷ ಹಾಕಬೇಡ, ನಿನ್ನಿಂದಲೇ ಆದಂಥದ್ದು ಅಂತ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ ಹೇಳ್ತಾನೆ, ನಕಾಲೋ ದಂಡಮುದ್ಯಮ್ಯ ಶಿರ ಕೃಂತತಿ ಕಸ್ಯಜಿತ್ ಕಾಲಸ್ಯ ವಶಮೇತಾವತ್ ವಿಪರೀತಾರ್ಥ ದರ್ಶನಂ. ಕಾಲ ಬಂದು ದೊಣ್ಣೆ ಹಿಡಿದು ನಮ್ಮ ತಲೆ ಮೇಲೆ ಹೊಡೆದು ತೋರಿಸೋಲ್ಲ ಸರಿ ತಪ್ಪುಗಳನ್ನ. ಕೆಟ್ಟ ಕೆಟ್ಟ ಉತ್ಪಾತಗಳಾಗುವುದು, ಸರಿ ತಪ್ಪುಗಳು ಲೋಕದಲ್ಲಿ ಉಪಪ್ಲವಗೊಂಡು ತೋರುವುದು, ಇದರಿಂದಲೇ ನಾವು ತಿಳಿದುಕೊಳ್ಳಬೇಕು. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತು ಮಿಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿತಂ. ದೇವತೆಗಳು ದನಗಳನ್ನು ಕಾಯುವವರಂತೆ ದೊಣ್ಣೆ ಹಿಡಿದು ನಮ್ಮನ್ನು ಕಾಪಾಡುವುದಿಲ್ಲ. ಯಾರನ್ನು ಕಾಪಾಡಬೇಕು ಅಂತಿರ್ತಾರೋ ಅವರನ್ನು ಬುದ್ಧಿ ವಿವೇಕದ ಜೊತೆಗೆ ಹೊಂದಿಸಿಕೊಡುತ್ತಾರೆ ಅಂತ. ಅನೇಕ ಬಾರಿ ಅವಕಾಶ ಬಂದರೂ ಕಳಕೊಂಡವನಂದರೆ ಧೃತರಾಷ್ಟ್ರ ಮತ್ತು ಅವನ ಮಗ ದುರ್ಯೋಧನ. ಅನೇಕ ಬಾರಿ ಸಂಧಾನಕ್ಕೆ ಅವಕಾಶ ಬಂತು, ಕಳಕೊಂಡರು. ಅನೇಕ ಬಾರಿ ವಿವೇಕೋದಯಕ್ಕೆ ಅವಕಾಶ ಬಂತು, ಕಳೆದುಕೊಂಡರು. ಇದು ದೊಡ್ಡ ವಿಪರ್ಯಾಸ. ಆಮೇಲೆ ಯುದ್ಧಾನಂತರ ಗೋಳಾಡ್ತಾನೆ, ಮಕ್ಕಳೆಲ್ಲ ಸತ್ತ ಮೇಲೆ ಗೋಳಾಡ್ತಾನೆ. ವಿದುರ ಸಂಜಯ ನನಗೆ ಗೊತ್ತಿತ್ತು, ಅಂದು ಭೀಮನಿಗೆ ದುರ್ಯೋಧನ ವಿಷ ಹಾಕಿದಂದೇ ನಮ್ಮ ವಂಶ ಕ್ಷಯವಾಗುತ್ತದೆ ಅಂತ ತಿಳಿದಿತ್ತು, ಅಂದು ದ್ರೌಪದಿಯ ಮುಡಿಗೆ ಕೈ ಹಾಕಿದೊಡನೆಯೇ ಗೊತ್ತಾಯಿತು ವಂಶ ಕ್ಷಯವಾಗುತ್ತದೆ ಅಂತ, ಅಂದು ಅರಗಿನ ಮನೆಗೆ ಕಳಿಸಿದಾಗಲೇ ಗೊತ್ತಾಯಿತು ಅಂತ ಮತ್ತೆ ಹಳೆಯ ಹಳಸಲು ನೀತಿಗಳಿಗೆ ಒಗ್ಗರಣೆ ಹಾಕಿಕೊಂಡು ಗೋಳಾಡ್ತಾನೆ. ಎಲ್ಲಿ ಬಂತು ವಿವೇಕ? ಅಷ್ಟಕ್ಕೆ ನೆಮ್ಮದಿಯಾಗಿ ಅವನು ಬುದ್ಧಿ ತಂದುಕೊಂಡು ಸುಮ್ಮನಿದ್ರೆ ಅದೊಂದು ಘಟವೇ ಅನ್ನಿಸ್ತಾ ಇತ್ತು. ಹಾಗಲ್ಲವೇ ಅಲ್ಲವಲ್ಲ, ಪಾಂಡವರೆಲ್ಲರೂ ಬರ್ತಾರೆ. ಬಂದು ಯಥಾರೀತಿಯಾಗಿ ಧರ್ಮರಾಜಾದಿಗಳು ನಮಸ್ಕಾರಕ್ಕೆ ತೊಡಗಿದಾಗ ಭೀಮನನ್ನು ಮೊದಲು ಕಾಣಬೇಕು ಅಂತಾನೆ. ಭೀಮಯಲ್ಲಿ ಭೀಮಯಲ್ಲಿ ಅಂತಾನೆ. ಕೃಷ್ಣ ಬುದ್ಧಿಯನ್ನು ಉಪಯೋಗಿಸಿ ಉಕ್ಕಿನ ಭೀಮನನ್ನು ಮುಂದೆ ಇಡ್ತಾನೆ. ಆ ಭೀಮ ವಿಗ್ರಹವನ್ನು ದುರ್ಯೋಧನ ತನ್ನ ಗದಾಯುದ್ಧಕ್ಕಾಗಿ ಅಭ್ಯಾಸವೆಂದು ಬಳಸಿಕೊಂಡಿದ್ದ. ಆ ವಿಗ್ರಹವನ್ನು ಎದುರಿಗೆ ಇಟ್ಟಾಗ ಅವನನ್ನು ನಿಜ ಭೀಮೆಯೆಂದೇ ಭಾವಿಸಿ ಅಪ್ಪಿಕೊಂಡು ತನ್ನ ವಜ್ರಬಾಹುಗಳಲ್ಲಿ ಅದನ್ನು ಪುಡಿ ಪುಡಿ ಮಾಡಿಬಿಡ್ತಾನೆ. ಆಮೇಲೆ ಅಯ್ಯೋ ಭೀಮ ಸತ್ತು ಹೋದಿಯಾ ಸತ್ತು ಹೋದಿಯಾ ಅಂತ ಗೋಳಾಡ್ತಾನೆ. ಇದೆಂಥ ನಾಟಕ! ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಈ ಕ್ರೋಧವನ್ನ ಲೋಭವನ್ನ ಮೋಹವನ್ನ ಕಂಡಿದ್ದೇ ಕಾರಣ ಈ ಉಕ್ಕಿನ ಭೀಮನ ವಿಗ್ರಹವನ್ನು ಮುಂದೆ ಇರಿಸಿದ್ದೆ, ನೀನು ಮತ್ತೆ ಅವಿವೇಕವನ್ನು ತೋರ್ಪಡಿಸಿದೆ, ನಿನ್ನಿಂದ ಭೀಮ ಸಾಯುತ್ತಿದ್ದ ಅದು ತಪ್ಪಿತು, ಆದರೆ ಈಗ ಭೀಮನಿಗೆ ನಿನ್ನಲ್ಲಿ ಶಾಶ್ವತವಾದ ವೈರ ಬಂತು, ಎಂಥ ಅವಿವೇಕ ಮಾಡಿಕೊಂಡೆ ಮಹಾರಾಜ, ನಿನ್ನ ಮಕ್ಕಳು ಅವರ ಅವಿವೇಕದಿಂದ ಸತ್ತದ್ದಲ್ಲದೆ ಪಾಂಡವರ ಅನ್ಯಾಯದಿಂದ ಅಲ್ಲ, ಈಗಲಾದರೂ ಅವರನ್ನು ಪ್ರಾಮಾಣಿಕವಾಗಿ ನಿನ್ನ ಮಕ್ಕಳೆಂಬಂತೆ ಭಾವಿಸಿ ಒಪ್ಪಿಕೋ ಅಪ್ಪಿಕೋ ಅಂತ ಹೇಳ್ತಾನೆ. ಅಂತೂ ಕೆಟ್ಟ ಮೇಲೆ ಬುದ್ಧಿ ಬಂತು, 8 ವರ್ಷಕ್ಕೆ ನನ್ನ ಮಗ ದಂಟು ಎನ್ನುವ ಗಾದೆಯಂತೆ ಒಪ್ಪಿಕೊಂಡ ಧೃತರಾಷ್ಟ್ರ. ಪಾಂಡವರು ಎಲ್ಲ ಅಳಿದವರಿಗೂ ಕೂಡ ಸಾಂಗೋಪಾಂಗವಾಗಿ ಅಂತ್ಯಷ್ಟಿಗಳನ್ನು ತಿಲೋದಕ ಪಿಂಡ ಪ್ರದಾನಾದಿಗಳನ್ನೆಲ್ಲ ಮಾಡ್ತಾರೆ. ಮತ್ತೆ ಭೀಮ ಅದಕ್ಕೆಷ್ಟು ವಿರೋಧ ಕಲ್ಪಿಸಿದರೂ ಕೂಡ ಕೇಳದೆ ಧರ್ಮರಾಜ ಪ್ರತಿ ವರ್ಷವೂ ಕೂಡ ದುರ್ಯೋಧನಾದಿಗಳ ಶ್ರಾದ್ದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ತಾನೆ. ಭೀಮ ಹೇಳ್ತಿರ್ತಾನೆ, ನಮಗೆ ಬದುಕಿದ್ದಾಗಲೇ ತಿಥಿ ಮಾಡಿದವರು ಅವರು, ಅವರಿಗೆ ಯಾತಕ್ಕೆ ನಾವು ಶ್ರಾದ್ದಾದಿಗಳಿಗೆ ಅವಕಾಶ ಕೊಡಬೇಕು ಅಂತ. ಕಾರಣ ಅರಗಿನ ಮನೆಯಲ್ಲಿ ಸುಟ್ಟದ್ದಲ್ಲದೆ ಅವರಿಗೆ ಶ್ರಾದ್ದವನ್ನು ಮಾಡಿದವರಲ್ವ ದುರ್ಯೋಧನಾದಿಗಳು. ಆದರೆ ಧರ್ಮರಾಜ ಕೇಳುವುದಿಲ್ಲ. ಈ ಹೊತ್ತಿಗೆ ನಿಜವಾಗಿಯೂ ಧೃತರಾಷ್ಟ್ರನಿಗೆ ವಿವೇಕ ಮೂಡಿತ್ತು, ಹೃದಯ ಪಾಕವಾಯಿತು. ಎಂಥ ಕಹಿ ಬೇವು ಕೂಡ ಹಣ್ಣಾದ ಮೇಲೆ ಸ್ವಲ್ಪ ಸಿಹಿಯಾಗುತ್ತದಲ್ಲವೇ, ಹಾಗೆ ಆಯಿತು. ಗಾಂಧಾರಿಯಂತೂ ಉಳಿತನ್ನೇ ಅನುಸಂಧಾನ ಮಾಡಿಕೊಂಡು ಬಂದಳು. ಕೃಷ್ಣನಿಗೆ ಶಾಪ ಕೊಟ್ಟ ಮೇಲೆ ಅವಳಿಗೂ ಕೂಡ ವಿವೇಕೋದಯವಾಗಿತ್ತು. ಇದು ವ್ಯಾಸರ ಹೃದಯ ವೈಶಾಲ್ಯ. ಅಂತೂ ಧೃತರಾಷ್ಟ್ರ ಒಳ್ಳೆಯವನಾಗ್ತಾನೆ, ಆದರೆ ಪಾಪ ಅವನ ಒಳ್ಳೆತನವನ್ನು ಗುರುತಿಸುವ ಸ್ಥಿತಿಯಲ್ಲಿ ಭೀಮ ಇರುವುದಿಲ್ಲ. ಪಾಕಶಾಲೆಯ ಉಸ್ತುವಾರಿ ಅವನದೇ. ದಿನದಿನವೂ ಕೂಡ ಉಣ್ಣುವಾಗ ಹೆಜ್ಜೆ ಹೆಜ್ಜೆಗೆ ತುತ್ತು ತುತ್ತಿಗೆ ಮೂದಲಿಸುತ್ತಾ ಇರುತ್ತಾನೆ. ಅಲ್ಲಿರುವ ಬಾಣಸಿಗರ ಎದುರು ತನ್ನ ತೋಳಿನ ಪ್ರದರ್ಶನ ಮಾಡಿಕೊಂಡು, ಈ ತೋಳುಗಳಲ್ಲವೇನೋ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದದ್ದು, ಇದೇ ಅಲ್ಲವೇನೋ ದುರ್ಯೋಧನನ ತೊಡೆ ಮುರಿದದ್ದು, ಈ ಕೈಯಿಂದ ಅಲ್ಲವೇನೋ ದುಶ್ಯಾಸನನ ಎದೆ ಬಗೆದದ್ದು, ಈ ಬೊಗಸೆಯಿಂದ ಅಲ್ಲವೇನೋ ಅವನ ರಕ್ತ ಕುಡಿದಿದ್ದು ಅಂತ ಹೇಳ್ತಾ ಇದ್ದಾಗ ಈ ಮುದಿ ದಂಪತಿಗಳಿಗೆ ಅನ್ನ ಗಂಟಲಲ್ಲಿ ಇಳಿಯೋಲ್ಲ. ಆದರೂ ಕೂಡ ಧೃತರಾಷ್ಟ್ರನಿಗೆ ಮೈ ಸೊರಗಲಿಲ್ಲವಂತೆ, ಮೈ ಹಣ್ಣಾಗಲಿಲ್ಲವಂತೆ. ವಿದುರ ಅದನ್ನು ಕಂಡು ಬಹಳ ದುಃಖ ಪಡ್ತಾನೆ. ಅಹೋ ಮಹೀಯಸಿ ಜಂತೋಹೋ ಜೀವಿತಾಶಾ ಯಥಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್. ಹೇಳ್ತಾನೆ, ಅಣ್ಣ ಇದೆಂಥ ಸ್ಥಿತಿ ನಿನಗೆ ಬಂತು, ಇನ್ನೂ ನಿನಗೆ ಮೈಮೇಲಿನ ಪ್ರೀತಿ ಇಳಿಯಲಿಲ್ಲವಾ, ಅಂಗದ ಮೇಲಿನ ಮೋಹ ಇಂಗಲಿಲ್ಲವಾ? ನಾಯಂತೆ, ಗೃಹಪಾಲ ಅಂದರೆ ಸಂಸ್ಕೃತದಲ್ಲಿ ಡೀಸೆಂಟ್ ವರ್ಡ್ ನಾಯಿಗೆ, ಮನೆ ಕಾಯುವ ಮೋನಂತೆ ಅಂದರೆ ನಾಯಂತೆ ಇವರ ಅನ್ನವನ್ನು ತಿಂದುಕೊಂಡಿದ್ದೀಯಾ, ಹೊರಡು, ಈ ಋಣ ಬೇಡ ಪಾಂಡವರದು, ಇಷ್ಟು ಮೂದಲೆಗೆ ಒಳಗಾಗಬಾರದು, ನಡಿಯನ್ನ ವಾನಪ್ರಸ್ಥಕ್ಕೆ ಹೊರಡೋಣ ಅಂತ ಹೇಳ್ತಾನೆ. ಆಗ ಧೃತರಾಷ್ಟ್ರ ಮನಸ್ಸು ಮಾಡಿ ವಾನಪ್ರಸ್ಥಕ್ಕೆ ಹೊರಡ್ತಾನೆ. ಆದರೆ ನೋಡಿ, ಧೃತರಾಷ್ಟ್ರನಿಗೆ ಒಳ್ಳೆ ಬುದ್ಧಿ. ಧರ್ಮರಾಜ ನೊಂದಿಕೊಳ್ತಾನೆ, ನೀವು ಹಿರಿಯರು, ನನ್ನ ತಂದೆ, ನೀವು ಹೋಗಬಾರದು, ಈ ಅಪರ ವಯಸ್ಸಿನಲ್ಲಿ ಕಷ್ಟ ಅಂತ. ಇಲ್ಲಪ್ಪ, ನೀನು ಒಳ್ಳೆಯವನು, ಆದರೆ ನನಗೇ ತಪಸ್ಸು ಮಾಡಬೇಕು ಅಂತ ಇದೆ ಅಂತ ಹೇಳ್ತಾನೆ. ನಿನ್ನ ತಮ್ಮ ನಮ್ಮನ್ನು ಮೂದಲಿಸಿದ ಅಂತ ಹೇಳೋಲ್ಲ. ಇಲ್ಲಿ ಭೀಮನದು ಅಂಥ ದೊಡ್ಡ ತಪ್ಪಲ್ಲ, ಕಾರಣ ಅವನು ಬಹಳ ನೊಂದವನು. ಧರ್ಮರಾಜನಿಗೆ ವಿಷ ಇಟ್ಟಿಲ್ಲ, ಧರ್ಮರಾಜನಿಗೆ ಈ ರೀತಿಯಾದಂಥ ನೋವುಗಳನ್ನು ಕೊಟ್ಟಿಲ್ಲ. ಭೀಮ ಮಾನವ ಸಹಜವಾಗಿ ವರ್ತಿಸ್ದ, ಆದರೆ ತುಂಬ ನೊಂದವರಿಗೆ, ಜೀವಚ್ಛವಗಳಾದವರಿಗೆ ಇಷ್ಟು ಅಪಚಾರ ಮಾಡಬಾರದು. ಧೃತರಾಷ್ಟ್ರನಿಗೆ ಈ ಅಪರ ವಯಸ್ಸಿನಲ್ಲಿ, ಈ ಅಸಹಾಯಕತೆಯಲ್ಲಿ ಎಷ್ಟಿರೇಕಾ ನವರ್ಜಿತ ಅಂತ ಗಾಂಧಾರಿ ಹೇಳ್ತಾಳೆ. ಅಪ್ಪ ಭೀಮ, ನೀನು 100 ಮಕ್ಕಳನ್ನು ಕೊಂದೆ, ಒಬ್ಬನೇ ಒಬ್ಬ ಮಗನನ್ನು ನಮಗೆ ಕೊನೆಗಾಲದ ಊರೆಗೋಲಿನಂತೆಯೂ ಕೂಡ ಉಳಿಸಲಿಲ್ಲವಲ್ಲ ಅಂತ ಗೋಳಾಡಿದ್ದಳು. ಎಂಥವರಿಗೂ ಕೂಡ ಕಣ್ಣೀರು ಬರತಕ್ಕಂಥ ಸಂದರ್ಭ. ಕೆಟ್ಟವರು ನಿಜ, ಅದಕ್ಕೆ ಕ್ಷಮೆಯೇ ಇಲ್ಲ, ಆದರೆ ತುಂಬ ಅಸಹಾಯಕರಾಗಿಬಿಟ್ರು, ಇನ್ನೆಂದೂ ಅವರು ಚಿಗಿತುಕೊಳ್ಳುವ ಸಾಧ್ಯತೆ ಇಲ್ಲ. ಆಗ ಸ್ವಲ್ಪ ಕನಿಕರ ತೋರಬಹುದಿತ್ತು. ಭೀಮಾ ಕೂಡ ಬಿಕಮ್ ಮೋರ್ ಮ್ಯಾಗ್ನಾನಿಮಸ್, ಮೋರ್ ಹ್ಯೂಮೇನ್. ಆಗಲಿಲ್ಲ, ಅದನ್ನು ಅನ್ಯಾಯ ಅಂತ ಹೇಳೋಕ್ಕಾಗೋಲ್ಲ, ಆದರೆ ಅದನ್ನು ಉದಾರ ಅಂತ ಹೇಳೋಕ್ಕಾಗೋಲ್ಲ. ಭೀಮ ಭೀಮನಂತೆ ವರ್ತಿಸ್ದ, ಇನ್ನು ದೊಡ್ಡವನಾಗಬಹುದಿತ್ತು, ಅವನ ಶಕ್ತಿಗೆ, ಅವನ ಪರಾಕ್ರಮಕ್ಕೆ ದೊಡ್ಡವನಾಗಬಹುದಿತ್ತು. ಇದು ವ್ಯಾಸರು ಸೂಚ್ಯವಾಗಿ ಹೇಳ್ತಕ್ಕಂಥದ್ದು. ಧರ್ಮರಾಜ ದೊಡ್ಡವನಾದ, ಧರ್ಮರಾಜನ ದೌರ್ಬಲ್ಯಗಳ ನಡುವೆ ಕೂಡ ಅವನ ಅವಿವೇಕದ ನಡುವೆಯೂ ಅವನು ಉನ್ನತನಾಗುವುದು ಇಂಥದ್ರೊಳಗೆ. ವ್ಯಾಸರು ಈ ರೀತಿಯಾದ ಸಂಕೀರ್ಣ ಮನೋಹರವಾದ ಜಗತ್ತನ್ನು ತೋರಿಸಿದ್ದಾರೆ. ಬ್ಲ್ಯಾಕ್ ಅಂಡ್ ವೈಟ್ ಅಂತ ಬ್ರ್ಯಾಂಡ್ ಮಾಡುವುದಿಲ್ಲ. ಧೃತರಾಷ್ಟ್ರನೂ ಒಳ್ಳೆಯವನಾಗ್ತಾನೆ, ಭೀಮನೂ ಸ್ವಲ್ಪ ಸಣ್ಣವನಾಗಿಬಿಡ್ತಾನೆ, ಧರ್ಮರಾಜನು ಉದಾರ ಮನೋಹರನಾಗ್ತಾನೆ, ವಿದುರ ವಿವೇಕವನ್ನು ಸದಾ ಎಚ್ಚರದಿಂದ ಇರಿಸಿಕೊಳ್ತಾನೆ. ಇದೆಲ್ಲ ವ್ಯಾಸರ ಮಹಾಸೃಷ್ಟಿಯಲ್ಲಿ ಕಾಣತಕ್ಕಂಥ ಹೃದಯ ಪರಿಪಾಕವನ್ನು ತಂದುಕೊಡುವ, ಜೀವನ ಮಾಲಿನ್ಯವನ್ನು ಕ್ಷಾಲನ ಮಾಡತಕ್ಕಂಥ ಗಂಗೋದಕ. ಅಂತೂ ಕಡೆಯಲ್ಲಿ ಧೃತರಾಷ್ಟ್ರ ಮರ್ಯಾದೆಯ ಮಾತುಗಳಿಂದಲೇ ವಾನಪ್ರಸ್ಥಕ್ಕೆ ಸಿದ್ಧನಾಗುತ್ತಾನೆ. ಧರ್ಮರಾಜನನ್ನು ನಿನ್ನ ತಮ್ಮ ಹಾಗೆ ಹೀಗೆ ಅಂತ ಚಾಡಿ ಹೇಳಿ ನೋಯಿಸೋದಿಲ್ಲ. ಈ ಮಟ್ಟದ ಪರಿಪಾಕ ಬರುತ್ತದೆ. ಕಡೆಯಲ್ಲಿ ಇವರ ಜೊತೆಗೆ ವಾನಪ್ರಸ್ಥಕ್ಕೆ ಕುಂತಿ ಕೂಡ ಬರುತ್ತಾಳೆ. ವಿದುರ ಮಧ್ಯದಲ್ಲಿಯೇ ವಾನಪ್ರಸ್ಥಾಶ್ರಮದ ಆರಂಭದಲ್ಲಿಯೇ ತಾನು ಜೀವನ್ಮುಕ್ತಿಯನ್ನು ಪಡೆದು ವಿದೇಹ ಮುಕ್ತಿಯನ್ನು ಸಾಧಿಸುತ್ತಾನೆ. ಕಟ್ಟ ಕಡೆಯಲ್ಲಿ ತೀರ್ಥಯಾತ್ರೆ ಮಾಡುತ್ತಾ ಇದ್ದ ಧೃತರಾಷ್ಟ್ರಾದಿಗಳು ಕಾಳ್ಗಿಚ್ಚಿಗೆ ಸಿಕ್ಕು ಸಾಯುತ್ತಾರೆ. ಜನ್ಮಾಂಧನಾದವನು ಕಡೆಗೂ ಕೂಡ ಜ್ಞಾನ ಚಕ್ಷುಸ್ಸನ್ನು ತೆರೆದುಕೊಂಡ. ಆದರೆ ಜೀವನದ ಆರಂಭದಲ್ಲಿ ಬೆಳಕನ್ನು ಕಂಡರೆ ಒಳಿತು, ಹಾಗಲ್ಲವಾದರೆ ಜಗತ್ತನ್ನೇ ಕತ್ತಲೆಗೆ ದೂಡುತ್ತೀವಿ. ಇದು ವ್ಯಾಸರು ಕೊಡತಕ್ಕಂಥ ಎಚ್ಚರಿಕೆ, ಧೃತರಾಷ್ಟ್ರನ ಮೂಲಕ ಕಾಣತಕ್ಕಂಥದ್ದು. ರಾಜ್ಯಸೂತ್ರಗಳನ್ನು ಧರಿಸಿಕೊಂಡವರು ಜೀವನ ಆರಂಭದಲ್ಲಿಯೇ ವಿವೇಕವನ್ನು ಕಾಣಬೇಕು. ರಾಜಾ ಧಾರ್ಮಿಕೋ ಭೂಯಾತ್, ಇದು ಪ್ರತಿನಿತ್ಯ ನಮ್ಮ ದೇವಾಲಯಗಳಲ್ಲಿ ನಡೆಯತಕ್ಕಂಥ ರಾಜಾಶೀರ್ವಾದದ ಒಂದು ಭಾಗ. ಅಂದರೆ ನಮ್ಮನ್ನು ಆಳುವವರು ವಿವೇಕಿಗಳಾಗಲಿ. ಕಾಳಿದಾಸ ಮಹಾಕವಿಯಾದರೂ ಶಾಕುಂತಲದಲ್ಲಿ ಇದನ್ನೇ ಹೇಳುತ್ತಾನೆ. ಪ್ರವರ್ತತಾಂ ಪ್ರಕೃತಿ ಹಿತಾಯ ಪಾರ್ಥಿವ. ಪಾರ್ಥಿವರು ಅಂದರೆ ಮೂರ್ಧಾಭಿಷಿಕ್ತರಾದ ರಾಜನ್ಯರು, ಪ್ರಜಾಪಾಲಕರು ಇನ್ನಾದರೂ ಪ್ರಜೆಗಳ ಹಿತದಲ್ಲಿ ತೊಡಗಿಕೊಳ್ಳಲಿ. ಧೃತರಾಷ್ಟ್ರ, ದುರ್ಯೋಧನ, ಶಕುನಿ, ಕರ್ಣ, ದುರ್ಯೋಧನನ ಮಿಕ್ಕೆಲ್ಲ ತಮ್ಮಂದಿರು ಈ ದಾರಿಯಲ್ಲಿ ನಡೆಯಲಿ. ಮತ್ತೆಂದೂ ಮಹಾಭಾರತ ಯುದ್ಧ ಮರುಕಳಿಸದಂತೆ ಇರಲಿ. ಇದು ಧೃತರಾಷ್ಟ್ರ ಕೊಡುವ ಎಚ್ಚರಿಕೆ.